ನೀವು ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ ರೇಡಿಯೋ ಗಿರ್ಮಿಟ್. ಆತ್ಮೀಯ ಕೇಳುಗರಿಗೆಲ್ಲ ನೆನಪಿನಂಗಳ ಕಾರ್ಯಕ್ರಮಕ್ಕೆ ನಿಮ್ಮ ಉಮಾ ಭಾತ್ಕಂಡೆಯ ಆದರದ ಸ್ವಾಗತ, ಸುಸ್ವಾಗತ. ಕೇಳುಗರೆ, ನೆನಪಿನಂಗಳ ಇದು ಒಂದು ಇಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತುಂಬ ಪರಿಶ್ರಮದಿಂದ ಹೋರಾಟ ಮಾಡಿದಂಥವರು, ತುಂಬ ದೊಡ್ಡ ಕಷ್ಟಗಳನ್ನು ಎದುರಿಸಿ ಗುರಿಯನ್ನು ತಲುಪಿದಂತಹ, ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನು ಸ್ಮರಿಸುವಂತಹ ಒಂದು ಕಾರ್ಯಕ್ರಮ ಈ ನೆನಪಿನಂಗಳ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಂಚಿಕೆಯಲ್ಲೂ ನಾವು ಒಬ್ಬ ಹೊಸ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ಒಬ್ಬ ಮಹಾನ್ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರನ್ನು ಈ ಕಾರ್ಯಕ್ರಮದ ಮೂಲಕ ಸ್ಮರಿಸೋದು ನಮ್ಮ ಉದ್ದೇಶ. ಹಾಗೆ ಇಂಥ ವ್ಯಕ್ತಿಗಳನ್ನು ಸ್ಮರಿಸೋದ್ರ ಮೂಲಕ ನಮ್ಮಲ್ಲಿ ಹೊಸ ಉತ್ಸಾಹವನ್ನು ಚಿಗುರುಳಿಸ್ಕೊಂಡು ನಾವು ಮುಟ್ಟಬೇಕಾದ ಗುರಿಯನ್ನು ತಲುಪುವ ಹಾದಿಗಳನ್ನು ಕಂಡುಕೊಳ್ಳುವಲ್ಲಿ ಇಂಥ ಮಹಾನ್ ವ್ಯಕ್ತಿಗಳ ಆದರ್ಶದ ಅವಶ್ಯಕತೆಯನ್ನು ಮನಗಂಡು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತು ಸಹ ಅಂಥ ಒಬ್ಬ ಮಹಾನ್ ಬುದ್ಧಿವಂತ ವ್ಯಕ್ತಿ, ಮಹಾನ್ ಸಾಧಕ, ಇವನನ್ನು ಕುರಿತು ನಾವು ಆಲಿಸ್ತಾ ಇದ್ದೀವಿ. ಬನ್ನಿ, ಇಂದಿನ ಆ ಮಹಾನ್ ಚೇತನ ಯಾರು ಅಂತ ನಾವು ಆಲಿಸೋಣ. ನಮ್ಮ ಅವಶ್ಯಕತೆಗಿಂತ ಏನು ಹೆಚ್ಚಾದರೂ ಅದು ವಿಷ, ಅದು ಅಧಿಕಾರವಿರಬಹುದು, ಐಶ್ವರ್ಯ, ಹಸಿವು, ದುರಾಸೆ, ಸೋಮಾರಿತನ ಇರಬಹುದು, ಪ್ರೇಮ, ಆಕಾಂಕ್ಷೆ, ದ್ವೇಷ ಅಥವಾ ಯಾವುದಾದರೂ ಇರಬಹುದು ಎನ್ನುವಂತಹ ಮಾತನ್ನು ಹೇಳಿದಂಥವರು. ಹಾಗೆ ಯಾವ ರಾಜ ಅಧರ್ಮದ ದಾರಿಯಲ್ಲಿ ಸಾಗುತ್ತಾನೋ ಅವನಿಗೆ ತನ್ನ ಪ್ರಜೆಗಳ ಸುಖ ದುಃಖಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ಇರುವುದಿಲ್ಲ. ಅವನು ತನ್ನ ಸ್ವಾರ್ಥದಿಂದಲೇ ಸರ್ವನಾಶವಾಗ್ತಾನೆ. ಅದೇ ರೀತಿ ತನ್ನ ಸಮಾಜದ ಹಿತ ಕಾಯದ ವ್ಯಕ್ತಿ ಹೀನಾಯವಾಗಿ ಅಳೆಯುತ್ತಾನೆ ಎಂತಕ್ಕಂಥ ಸತ್ಯವಾದ ಕಠೋರವಾದ ಮಾತುಗಳನ್ನು ಹೇಳಿದಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಚಾಣಕ್ಯ. ಯಾರು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಸಾಧನೆಯ ದಾರಿಯಲ್ಲಿ ಮುನ್ನಡೆಯುತ್ತಾರೋ ಅವರಿಗೆ ಚಾಣಕ್ಯ ಅಂತಕ್ಕಂಥ ಹೆಸರು ಗೊತ್ತಿರಲಿಕ್ಕೆ ಬೇಕು. ಚಾಣಕ್ಯನ ನಿಜವಾದ ಹೆಸರು ವಿಷ್ಣುಗುಪ್ತ, ಹಾಗೆ ಕೌಟಿಲ್ಯ ಅಂತಲೂ ಕರೀತಾರೆ. ಈತ ಒಬ್ಬ ಮಹಾನ್ ಅರ್ಥಶಾಸ್ತ್ರಜ್ಞ, ಮಹಾನ್ ಶಿಕ್ಷಕ, ತತ್ವಜ್ಞಾನಿ, ನ್ಯಾಯವಾದಿ, ಪ್ರಧಾನಮಂತ್ರಿ ಹಾಗೂ ರಾಜತಾಂತ್ರಿಕ ಸಲಹೆಗಾರನೂ ಆಗಿದ್ದ. ಚಾಣಕ್ಯನ ಬರೆದಿರತಕ್ಕಂಥ ಅರ್ಥಶಾಸ್ತ್ರ ಗ್ರಂಥ ಭಾರತದ ರಾಜನೀತಿ ಹಾಗೂ ಅರ್ಥಶಾಸ್ತ್ರಕ್ಕೆ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಗ್ರಂಥ. ಆದ್ದರಿಂದ ಚಾಣಕ್ಯ ಬರೆದ ಅರ್ಥಶಾಸ್ತ್ರವನ್ನು ಚಾಣಕ್ಯನ ನೀತಿ ಅಂತಲೇ ಕರೀತಾರೆ. ಭಾರತ ದೇಶದ ಮೆಕೆವೆಲ್ಲಿ ಅಂತ ಸಹ ಚಾಣಕ್ಯನನ್ನು ಕರೆಯುವುದನ್ನು ನಾವು ಕೇಳ್ತೀವಿ. ಇಂಥ ಮಹಾನ್ ವ್ಯಕ್ತಿ ಚಾಣಕ್ಯ ಕ್ರಿಸ್ತಪೂರ್ವ 371 ತಕ್ಷಶಿಲೆಯ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾನೆ. ಇವನ ತಂದೆ ಚಣಕ ಅಂತ, ತಾಯಿ ಚನೇಶ್ವರಿ ಅಂತ. ತುಂಬ ಚಿಕ್ಕ ವಯಸ್ಸಿನವನಿದ್ದಾಗಲೇ ಚಾಣಕ್ಯ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ರಾಜನೀತಿಯನ್ನು ತಿಳಿದುಕೊಂಡಿರ್ತಾನೆ. ಶಿಕ್ಷಣವನ್ನೆಲ್ಲ ತಕ್ಷಶಿಲೆಯಲ್ಲೇ ಪಡೆದುಕೊಳ್ತಾನೆ. ಈತ ನೋಡಲಿಕ್ಕೆ ತುಂಬ ಕುರುಪಿಯಾಗಿದ್ದ ಅಂತ ಹೇಳ್ತಾರೆ. ಕಪ್ಪು ಮೈಬಣ್ಣ, ಮುರಿದ ಹಲ್ಲು, ಹಾಗೆ ಅವನ ಓರೆಗಾಲನ್ನು ನೋಡಿ ಎಲ್ಲರೂ ಅವನನ್ನು ಗೇಲಿ ಮಾಡ್ತಾ ನಗ್ತಾ ಇದ್ರಂತೆ. ಹೀಗಾಗಿ ಚಾಣಕ್ಯ ಯಾವಾಗಲೂ ಕೋಪಿಷ್ಠನಾಗಿ ಇರ್ತಾ ಇದ್ದಂತೆ. ಈತ ತನ್ನ ಶಿಕ್ಷಣ ಮುಗಿಸಿದ ನಂತರ ತಕ್ಷಶಿಲೆ, ನಳಂದ ಹಾಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶಿಕ್ಷಕನಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾನೆ. ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಚಾಣಕ್ಯನ ಹೆಸರು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇವನ ಅರ್ಥಶಾಸ್ತ್ರ ಪ್ರಾಚೀನ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ವಿಚಾರವಾಗಿ ಈ ಗ್ರಂಥದಿಂದ ದೊರಕುವಷ್ಟು ಮಾಹಿತಿ ಅಥವಾ ಸಮೃದ್ಧವಾದ ವಿಷಯಗಳು ಮತ್ತೆಲ್ಲೂ ಕಂಡುಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಚಾಣಕ್ಯ ಅರ್ಥಶಾಸ್ತ್ರ ಮತ್ತು ರಾಜನೀತಿಗೆ ಸಲ್ಲಿಸಿದ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇಂದಿನ ಕಾಲಕ್ಕೂ ಕೂಡ ಅದು ಪ್ರಸ್ತುತ ಅಂತ ಅನಿಸುತ್ತೆ. ಚಾಣಕ್ಯನನ್ನು ಭಾರತದ ರಾಜಕೀಯ ಅರ್ಥಶಾಸ್ತ್ರ ವಿಜ್ಞಾನ ಕ್ಷೇತ್ರದ ಪ್ರವರ್ತಕ ಅಂತ ಕರೀತಾರೆ. ಚಾಣಕ್ಯನ ಅರ್ಥಶಾಸ್ತ್ರ ನೀತಿಯಿಂದಾಗಿ ಭಾರತ ಪ್ರಾಚೀನ ಕಾಲದಲ್ಲೂ ಆಡಳಿತದಲ್ಲಿ ಆರ್ಥಿಕ ವ್ಯವಸ್ಥೆ ಎಷ್ಟೊಂದು ಉತ್ತುಂಗ ಸ್ಥಿತಿಯಲ್ಲಿತ್ತು ಅನ್ನೋದನ್ನು ತಿಳಿಸುತ್ತೆ. ಭಾರತದ ಪ್ರಸಿದ್ಧ ಅರಸ ಚಂದ್ರಗುಪ್ತ ಮೌರ್ಯನನ್ನು ರೂಪಿಸಿದ ವ್ಯಕ್ತಿ ಚಾಣಕ್ಯ.
ಹಾಗೆ ಮೌರ್ಯ ಸಾಮ್ರಾಜ್ಯಕ್ಕೆ ನಾಂದಿಯನ್ನ ಹಾಡಿದಂಥವನು. ಬೀದಿಯಲ್ಲಿದ್ದಂತಹ ಒಬ್ಬ ಹುಡುಗನನ್ನ ಆಯ್ಕೆ ಮಾಡಿ ತನಗೆ ನಂದನ ಆಸ್ಥಾನದಲ್ಲಿ ಆದಂತಹ ಅವಮಾನದ ಪ್ರತೀಕವಾಗಿ ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಒಬ್ಬ ಬಾಲಕನನ್ನ ಆಯ್ಕೆ ಮಾಡಿ ಅವನಿಗೆ ಎಲ್ಲಾ ರೀತಿಯ ರಾಜತಾಂತ್ರಿಕ ವಿದ್ಯೆ, ಆಡಳಿತ, ಯುದ್ಧ ತಂತ್ರಗಳನ್ನು ಕಲಿಸಿ ರಾಜನನ್ನಾಗಿ ಮಾಡ್ತಾನೆ. ಆ ಬಾಲಕನೇ ಮುಂದೆ ಚಂದ್ರಗುಪ್ತ ಮೌರ್ಯನಾಗ್ತಾನೆ. ಚಾಣಕ್ಯ ಚಂದ್ರಗುಪ್ತನಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತಿ ಸಮರ್ಥ ರಾಜನನ್ನಾಗಿ ರೂಪಿಸ್ತಾನೆ. ಚಂದ್ರಗುಪ್ತ ಭಾರತೀಯ ರಾಜರನ್ನೆಲ್ಲ ಒಟ್ಟಾಗಿ ಸೇರಿಸಿ ಎಲ್ಲ ರಾಜರಲ್ಲಿಯೂ ದೇಶಭಕ್ತಿಯನ್ನು ಹುಟ್ಟುಹಾಕಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಉಂಟು ಮಾಡ್ತಾನೆ. ಭಾರತೀಯರ ಮಧ್ಯೆ ಸಾಮರಸ್ಯದ ಪ್ರಾಮುಖ್ಯತೆಯನ್ನು ಸಾರ್ತಾನೆ. ಚಂದ್ರಗುಪ್ತ ತನ್ನ ಗುರು ಚಾಣಕ್ಯನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ತಾನೊಬ್ಬ ಸಮರ್ಥ ರಾಜ ಅನ್ನೋದನ್ನು ಸಾಬೀತು ಕೂಡ ಪಡಿಸ್ತಾನೆ. ಚಾಣಕ್ಯನ ಉಪದೇಶ, ಸಿದ್ಧಾಂತಗಳು ಪ್ರಸ್ತುತ ಕಾಲಮಾನದಲ್ಲಿ ಕೂಡ ಪೂರಕ ಎನಿಸಿಕೊಂಡಿದೆ. ಚಾಣಕ್ಯನ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸುಖ, ನೆಮ್ಮದಿ, ಶಾಂತಿ ನೆಲೆಗೊಳ್ಳೋದು ಸಾಧ್ಯ ಇದೆ. ಚಾಣಕ್ಯನ ಅರ್ಥಶಾಸ್ತ್ರದ ನೀತಿ ಇಂದಿನ ಆರ್ಥಿಕ ವ್ಯವಸ್ಥೆಗೆ ಮತ್ತು ರಾಜಕಾರಣಿಗಳಿಗೆ ತೀರ ಅಗತ್ಯವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ದೊರಕಿಸುತ್ತೆ ಅನ್ನೋದು ತುಂಬ ಗಮನಾರ್ಹವಾದ ವಿಷಯ. ಅಂದಹಾಗೆ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಈ ಅರ್ಥಶಾಸ್ತ್ರ ಒಂದು ಅಪೂರ್ವವಾದ ಕೃತಿ ಅಂತ ಹೇಳಬೇಕು. ಇದೊಂದು ಬೃಹತ್ ಪ್ರಮಾಣದ ಗ್ರಂಥ. ಇದರಲ್ಲಿ 15 ಅಕರಣಗಳು, 150 ಅಧ್ಯಾಯಗಳು, 180 ಪ್ರಕರಣಗಳು, ಒಟ್ಟು 6,000 ಶ್ಲೋಕಗಳು ಇವೆ. ಭಾರತೀಯ ಧಾರ್ಮಿಕ ಸಂಸ್ಕೃತಿಯನ್ನ ತಳಹದಿಯಾಗಿಟ್ಕೊಂಡು ಬರೆದಿರ್ತಕ್ಕಂಥ ಈ ಅರ್ಥಶಾಸ್ತ್ರಕ್ಕೆ ಸರಿಸಮಾನವಾದ ಮತ್ತೊಂದು ಗ್ರಂಥ ದೊರಕಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ. ಇದನ್ನ ಆಮೂಲಾಗ್ರವಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಇದರ ಅಗಾಧತೆ ಹಾಗೆ ವಿಶೇಷತೆ ಮತ್ತು ವೈಶಿಷ್ಟ್ಯತೆ ನಮಗೆ ತಿಳುವಳಿಕೆಗೆ ಬರುತ್ತೆ. ಇದರಲ್ಲಿ ಕೌಟಿಲ್ಯ ಇಂಥ ವಿಷಯನ ಚರ್ಚೆ ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಹಾಗೆ ಎಲ್ಲ ವಿಷಯಗಳನ್ನು ಈ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಚರ್ಚೆ ಮಾಡಿದ್ದಾನೆ. ಮಾನವ ಸಮಾಜ ಮತ್ತು ಮಾನವ ಜೀವನದ ಎಲ್ಲ ಕ್ಷೇತ್ರಗಳು ಹಾಗೂ ಅಂಶಗಳ ಮೇಲೂ ಇದರಲ್ಲಿ ವಿಶೇಷ ಪ್ರಸ್ತಾಪ ಇರೋದನ್ನು ನಾವು ನೋಡಬಹುದು. ಆಯುರ್ವೇದ, ಧನುರ್ವೇದ, ರಸವಾದ, ಸಂಗೀತಾದಿ ಲಲಿತ ಕಲೆಗಳು, ಭೂಗರ್ಭಶಾಸ್ತ್ರ, ರತ್ನ ಪರೀಕ್ಷೆ, ಅಶ್ವವಿದ್ಯೆ, ಗಜವಿದ್ಯೆ ಮೊದಲಾದ ಅನೇಕ ವಿಷಯಗಳನ್ನು ನಿಷ್ಕರ್ಷವಾಗಿ ತಿಳಿಸಿದ್ದಾನೆ ಚಾಣಕ್ಯ. ಕೃಷಿ, ಪಶುಪಾಲನೆ, ಕೈಗಾರಿಕೆ, ವಾಣಿಜ್ಯ, ವ್ಯವಹಾರ, ಅರಣ್ಯ ರಕ್ಷಣೆ, ಅಧಿಕಾರಿಗಳ ಶೋಧನೆ, ನ್ಯಾಯ ನಿರ್ಣಯ, ರಾಜ್ಯಾಡಳಿತ, ಕಂದಾಯ ವಸೂಲಿ, ದೇಶದ ಅಭ್ಯುದಯದ ಚಟುವಟಿಕೆಗಳು, ಷಡ್ಗುಣಗಳ ಮತ್ತು ಚತುರೋಪಾಯಗಳ ಪ್ರಯೋಗ ಕ್ರಮ, ಮಂತ್ರಿಗಳ ಪ್ರಾಮಾಣಿಕತೆಯ ಪರೀಕ್ಷೆ, ದ್ಯೂತ ವ್ಯವಹಾರ, ಗಣಿಗಾರಿಕೆಯ ಅಥವಾ ವೇಶ್ಯೆಯರ ಕಾರ್ಯನಿರ್ವಹಣೆ, ರಾಜಕುಮಾರರ ರಕ್ಷಣೆ, ರಾಜನ ಸಮಷ್ಟ ವರ್ತನೆ, ಹೀಗೆ ವ್ಯಕ್ತಿಯ ಸಮುದಾಯದ ಹಾಗೂ ದೇಶದ ಹಿತ ಸುಖಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಈ ಅರ್ಥಶಾಸ್ತ್ರದಲ್ಲಿ ಚರ್ಚಿಸಲ್ಪಟ್ಟಿದೆ. ಇದನ್ನೆಲ್ಲ ನಾವು ನೋಡಿದರೆ ಈ ಚಾಣಕ್ಯ ಅಂತಕ್ಕಂಥ ವ್ಯಕ್ತಿ ಎಷ್ಟೆಲ್ಲ ಅಂದರೆ ಸಕಲ ವಿದ್ಯಾ ಪಾರಾಂಗತ ಅಂತಾರಲ್ಲ ಹಾಗಿದ್ದ ಅಂತ ಅನಿಸುತ್ತೆ. ಈತನಿಗೆ ವಶವಾಗದೇ ಇರತಕ್ಕಂಥ ವಿದ್ಯೆಯೇ ಇರಲಿಲ್ವೇನೋ ಅನ್ನುವಂಥ ಭಾವನೆ ಕೂಡ ಬರುತ್ತೆ. ಕೆಲವು ವಿಷಯಗಳಲ್ಲಿ ಇವನು ಅತ್ಯಾಧುನಿಕವೆನಿಸ್ತಕ್ಕಂಥ ಮಾಹಿತಿಗಳನ್ನು ಸಹ ಕೊಡ್ತಾನೆ. ಗೂಢಾಚಾರ ವೃತ್ತಿಯ ಬಗ್ಗೆ ಈತ ಹೇಳಿರುವುದು ಎಂಥವರನ್ನು ಕೂಡ ಬೆರಗುಗೊಳಿಸುವಂತಹ ವಿಷಯಗಳು. ಕೌಟಿಲ್ಯ ತನ್ನ ಈ ಗ್ರಂಥಕ್ಕೆ ಕೇವಲ ಅರ್ಥಶಾಸ್ತ್ರ ಅಂತ ಹೆಸರಿಸಿದ್ರು ಕೂಡ ಇದರಲ್ಲಿ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ನ್ಯಾಯಶಾಸ್ತ್ರ, ಸಾರ್ವಜನಿಕ ಆಡಳಿತ, ನಗರ ವ್ಯವಸ್ಥೆ, ವೈದ್ಯಕೀಯ ಶಾಸ್ತ್ರ ಮೊದಲಾದ ಅನೇಕ ಶಾಸ್ತ್ರಗಳು ಸಮ್ಮಿಳಿತವಾಗಿ ಒಡಮೂಡಿ ಬಂದಿರೋದನ್ನು ನಾವು ನೋಡಬಹುದು. ಸ್ವಶಕ್ತಿಯಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಕಾರ್ಯೋನ್ಮುಖನಾದವನು ತನ್ನ ಬುದ್ಧಿ ಶಕ್ತಿಯ ಸಾಮರ್ಥ್ಯದಿಂದ ಎಂತಹ ಅಗಾಧವಾದ ಕಾರ್ಯವನ್ನಾದರೂ ಸಾಧಿಸಬಲ್ಲ ಎಂಬುದಕ್ಕೆ ಕೌಟಿಲ್ಯನ ಅರ್ಥಶಾಸ್ತ್ರ ಒಂದು ಪ್ರತ್ಯಕ್ಷ ನಿದರ್ಶನ ಅಂತ ಹೇಳಬಹುದು. ಕಾಮಾಂಧಕ ಅಂತಕ್ಕಂಥ ಒಬ್ಬ ಭಾರತೀಯ ಶಾಸ್ತ್ರಜ್ಞ ಕೌಟಿಲ್ಯನನ್ನು ಕುರಿತು ಹೀಗೆ ಹೇಳ್ತಾನೆ. ಯೋಗಿ ಶ್ರೇಷ್ಠರ ವಂಶದಲ್ಲಿ ಜನಿಸಿ, ತ್ಯಾಗಿಯಂತೆ ಜೀವಿಸಿ, ಚತುರ್ವೇದಗಳಲ್ಲಿ ಪಾರಾಂಗತನಾಗಿ, ವೇದಾಂತಿಗಳಲ್ಲಿ ಅಗ್ರಗಣ್ಯನಾಗಿ, ಪೂಜ್ಯ ಸ್ಥಾನವನ್ನು ಗಳಿಸಿ, ದೇಶ ದೇಶಗಳಲ್ಲೆಲ್ಲ ಅಗ್ನಿದೇವನಂತೆ ಹೊಳೆದು ಸಿಡಿಲಿನಂತಹ ತನ್ನ ಆತ್ಮಶಕ್ತಿಯಿಂದ ಬೆಟ್ಟದಂತಹ ನಂದರನ್ನೂ ಉರುಳಿಸಿ ಇನ್ನೊಬ್ಬರ ಸಹಾಯವನ್ನಪೇಕ್ಷಿಸದೆ ತನ್ನ ಬುದ್ಧಿ ಕೌಶಲದಿಂದ ದೇವತೆಗಳ ಸೈನ್ಯಾಪತಿಗೆ ಸರಿದೂಗುವ ಸಾಹಸದಿಂದ ಸಹೃದಯ ಚಂದ್ರಗುಪ್ತನಿಗೆ ಚಕ್ರಾಧಿಪತ್ಯವನ್ನು ದೊರಕಿಸಿಕೊಟ್ಟು ಅರ್ಥಶಾಸ್ತ್ರವೆಂಬ ಸಮುದ್ರವನ್ನು ಮಥಿಸಿ ರಾಜನೀತಿ ಎಂಬ ಅಮೃತವನ್ನು ತೆಗೆದ ದಿವ್ಯ ತೇಜಸ್ವಿ ಕೌಟಿಲ್ಯ ಅರ್ಥಾತ್ ವಿಷ್ಣುಗುಪ್ತ ಅಂತ ಹೇಳಿದ್ದಾನೆ. ನಿಜವಾಗ್ಲೂ ಇದನ್ನು ಕೇಳಿದಾಗ ಎಂಥ ಜಾಣ್ಮೆ, ಎಂಥ ಬುದ್ಧಿವಂತ ಇದ್ದ ಕೌಟಿಲ್ಯ ಅನ್ನೋದು ಅರ್ಥ ಆಗುತ್ತೆ. ಹೀಗೆ ಚಾಣಕ್ಯನ ಕುರಿತು ಎಷ್ಟು ಹೇಳಿದ್ರು ಕಡಿಮೆನೆ. ಅಸಾಧಾರಣ ಪ್ರತಿಭಾವಂತ, ಹಿಡಿದ ಕೆಲಸನ ಪಟ್ಟು ಹಿಡಿದು ಸಾಧಿಸೋ ಸ್ವಭಾವದವನು, ಸಕಲ ಶಾಸ್ತ್ರ ಪಾರಂಗತ, ಅರ್ಥಶಾಸ್ತ್ರ ಪ್ರವೀಣ, ರಾಜನೀತಿ ವಿಶಾರದ, ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯ ಚತುರ್ವಿದ್ಯೆಯಲ್ಲಿ ತುಂಬಾ ಅನುಭವಿ, ಸೂಕ್ಷ್ಮ ಮತಿ ಕೂಡ ಹೌದು. ಆತನ ಮನಸ್ಸಿನ ಅಭಿಪ್ರಾಯವನ್ನ ಹೀಗೆ ಅಂತ ತಿಳ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಿರ್ಲಿಲ್ವಂತೆ. ಬಹಳ ರಹಸ್ಯವಾಗಿ ಕೆಲಸ ಮಾಡತಕ್ಕಂಥವನು, ಬಹುದೂರದ ಆಲೋಚನೆ, ಯಾವ ಕೆಲಸದಲ್ಲಿಯೇ ಆಗಲಿ ಆತ ಇಟ್ಟ ಗುರಿ ಮಾಡಿದ ಅಂದಾಜು ಎಂದೂ ತಪ್ತಾ ಇರಲಿಲ್ಲ. ಮಹಾತ್ಯಾಗಿ, ಮಹಾತಪಸ್ವಿ, ಹೊರನೋಟಕ್ಕೆ ತುಂಬ ಕಠಿಣ ಸ್ವಭಾವದವನು, ಅಪಾರ ಲೋಕಾನುಭವವನ್ನ ಹೊಂದಿರತಕ್ಕಂಥವನು. ಶತ್ರುಗಳನ್ನ ಸಂಹಾರ ಮಾಡೋದ್ರಲ್ಲಿ ಬಗೆ ಬಗೆಯ ತಂತ್ರಗಳನ್ನ ಸಮಯವರಿತು ಎಚ್ಚರಿಕೆಯಿಂದ ಮಾಡುವ ಆತ ಈ ಚಾಣಕ್ಯ. ಆತನಿಗೆ ತಿಳಿಯದ ಶಾಸ್ತ್ರನೇ ಇಲ್ಲ, ಗೊತ್ತಿಲ್ಲದ ವಿಚಾರನೂ ಇಲ್ಲ. ಅದೊಂದು ಪ್ರತಿಭಾಪುಂಜ ಅಂತಾನೆ ಹೇಳಬೇಕು. ಚಾಣಕ್ಯ ತಂತ್ರ ಎಂಬ ಮಾತು ಈಗಲೂ ಗಾದೆ ಮಾತೆಯಾಗಿದೆ. ನಂದವಂಶವನ್ನ ಸರ್ವನಾಶ ಮಾಡಿ ಚಂದ್ರಗುಪ್ತನಿಗೆ ರಾಜ್ಯವನ್ನು ಕೊಡಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಕನಾಗಿ ಮೆರೆದ ಪುಣ್ಯ ಪುರುಷ ಚಾಣಕ್ಯ. ಚಾಣಕ್ಯನಿಗೆ ಕೌಟಿಲ್ಯ ಅಂತ ಇನ್ನೊಂದು ಹೆಸರು ಈಗಾಗಲೇ ತಾವೆಲ್ಲ ಕೇಳಿದ್ರಿ. ಈತನ ಪ್ರತಿಭೆಯನ್ನು ತೋರಿಸುವ ಒಂದು ಪುಸ್ತಕ ಅದು ಅರ್ಥಶಾಸ್ತ್ರ ಅನ್ನೋದನ್ನು ತಿಳ್ಕೊಂಡ್ರಿ. ಇದು ಅಂದ್ರೆ ಈ ಅರ್ಥಶಾಸ್ತ್ರ ಪುಸ್ತಕ ಇಂಗ್ಲಿಷ್, ಫ್ರೆಂಚ್, ಜರ್ಮನ್ ಹೀಗೆ ಹಲವು ಭಾಷೆಗಳಿಗೆ ಅನುವಾದವಾಗಿರ್ತಕ್ಕಂಥದ್ದು ಒಂದು ವಿಶೇಷ. ದುರದೃಷ್ಟ ಅಂದ್ರೆ ಈತನ ವಿಷಯ ಖಚಿತವಾಗಿ ತಿಳಿದೇ ಇರೋದು ದುರದೃಷ್ಟ ಅಂದ್ರೆ ಈತನ ವಿಷಯ ಖಚಿತವಾಗಿ ತಿಳಿದಿರುವುದು ತುಂಬಾ ಕಡಿಮೆ. ಬೇರೆ ಬೇರೆ ಪುಸ್ತಕಗಳಲ್ಲಿ ದೊರೆಯುವ ಅಷ್ಟಿಷ್ಟು ಸಾಮಗ್ರಿಗಳನ್ನೆಲ್ಲ ಸೇರಿಸಿ ನಾವು ಪ್ರಾಯಶಃ ಇದು ಇವನ ಜೀವನ ಚರಿತ್ರೆ ಅಂತ ಹೇಳಬಹುದು. ರಾಜಕುಮಾರರನ್ನ ಹೇಗೆ ಬೆಳೆಸಬೇಕು, ಅವರ ವಿದ್ಯಾಭ್ಯಾಸ ಹೇಗಾಗಬೇಕು, ಇವುಗಳ ವಿವರಣೆಯಿಂದ ಅರ್ಥಶಾಸ್ತ್ರ ಪ್ರಾರಂಭ ಆಗುತ್ತೆ. ಅನಂತರ ರಾಯಭಾರಿಗಳ ಆಯ್ಕೆ, ಗೂಢಾಚಾರರನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು, ಇವುಗಳ ವಿವರಣೆ ಕೂಡ ಇದೆ. ರಾಜನಿಗೆ ಅಪಾಯ ಒದಗದ ಹಾಗೆ ರಕ್ಷಣೆ ಕೊಡಬೇಕು ಅಂತ ಚಾಣಕ್ಯ ವಿವರಿಸ್ತಾನೆ ತನ್ನ ಅರ್ಥಶಾಸ್ತ್ರ ಪುಸ್ತಕದಲ್ಲಿ. ಕಾನೂನು, ಪೊಲೀಸರ ಕೆಲಸ ಕಾರ್ಯ, ಶ್ರೀಮಂತರನ್ನ ಹೇಗೆ ಅಧೀನದಲ್ಲಿ ಇಟ್ಕೊಳ್ಬೇಕು, ಅವರು ದಾನ ಮಾಡುವಂತೆ ಹೇಗೆ ಪ್ರಚೋದಿಸಬೇಕು, ನೇರವಾಗಿ ಯುದ್ಧವನ್ನು ತಪ್ಪಿಸುವ ವಿಧಾನಗಳು, ಜ್ಯೋತಿಷ್ಯ, ಪುರೋಹಿತ ಮತ್ತಿತರ ಕರ್ತವ್ಯಗಳು ಏನು, ಶತ್ರು ರಾಜರನ್ನ ಉಪಾಯದಿಂದ ಕೊಲ್ಲೋದು ಹೇಗೆ, ಮನುಷ್ಯರು ಮತ್ತು ಪ್ರಾಣಿಗಳು ನಿದ್ರೆ ಮಾಡುವಂತೆ ಮಾಡುವ ಕ್ರಮ, ಹೀಗೆ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಚರ್ಚೆ ಮಾಡುವ ವಿಷಯಗಳು ನೂರಾರು ಸಾವಿರಾರು. ಎಷ್ಟು ವಿಷಯಗಳನ್ನು ಪರಿಶೀಲಿಸ್ತಾನೆ ಎನ್ನುವುದನ್ನು ನೋಡ್ಕೋತಾ ಹೋದ್ರೆ ನಿಜಕ್ಕೂ ನಮಗೆ ಬೆರಗುಂಟಾಗುತ್ತೆ. ಅವನ ಕುಶಾಗ್ರ ಬುದ್ಧಿ ವಿಸ್ಮಯಗೊಳಿಸುವಂತಹದ್ದು. ಚಾಣಕ್ಯನ ಪ್ರಕಾರ ರಾಜನ ಮುಖ್ಯ ಕರ್ತವ್ಯ ಧರ್ಮರಕ್ಷಣೆ. ಧರ್ಮವನ್ನ ಎತ್ತಿ ಹಿಡಿದ ರಾಜನಿಗೆ ಇಹದಲ್ಲೂ ಪರದಲ್ಲೂ ಸುಖ ಇರುತ್ತೆ ಅಂತ ಹೇಳ್ತಾನೆ. ಮತ್ತೊಂದು ಮಾತನ್ನ ಚಾಣಕ್ಯ ಹೇಳ್ತಾನೆ, ಬಹು ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು, ಮುಖ್ಯವಾಗಿರ್ತಕ್ಕಂಥದ್ದು. ರಾಜ ತನ್ನ ಅಧಿಕಾರವನ್ನ ಅನ್ಯಾಯವಾಗಿ ಉಪಯೋಗಿಸಿದರೆ ಅವನಿಗೂ ಶಿಕ್ಷೆ ಆಗಬೇಕು. ರಾಜನಿಗೆ ಸದಾ ಪ್ರಜೆಗಳ ಹಿತಕ್ಕಾಗಿ ದುಡಿಯುವುದೇ ವ್ರತ. ರಾಜ್ಯದ ಆಡಳಿತದ ಕೆಲಸವೇ ಶ್ರೇಷ್ಠ ಧರ್ಮಾಚರಣೆ. ಎಲ್ಲರನ್ನೂ ಸಮಾನರಾಗಿ ಕಾಣುವುದೇ ಬಹುದೊಡ್ಡ ದಾನ. ಜನರ ಸುಖವೇ ರಾಜನ ಸುಖ, ಅವರ ಕಲ್ಯಾಣವೇ ಅವನ ಕಲ್ಯಾಣ. ಅವನು ತನ್ನ ಸುಖದ ಕಡೆಗೆ ಲಕ್ಷ್ಯ ಕೊಡಬಾರದು, ತನ್ನ ಪ್ರಜೆಗಳ ಸಂತೋಷದಲ್ಲಿ ಸಂತೋಷವನ್ನು ಕಂಡುಕೊಳ್ಬೇಕು. 2300 ವರ್ಷಗಳ ಹಿಂದೆ ಈ ಮಾತುಗಳನ್ನು ಬರೆದ ಚಾಣಕ್ಯ ರಾಜಶಾಸ್ತ್ರ ನಿಪುಣ, ವಿವೇಕಿ, ತಂತ್ರಗಾರಿಕೆ, ಬುದ್ಧಿವಂತಿಕೆ, ಛಲ ಸಾಹಸಗಳಿಗೆ ಮತ್ತೊಂದು ಹೆಸರು ಕೊಡಬೇಕು ಅಂದರೆ ಅದು ಚಾಣಕ್ಯನೇ ಸರಿ. ಕೇಳುಗರೆ, ಇಂಥ ಒಬ್ಬ ಧೀಮಂತ ಬುದ್ಧಿವಂತ ಚಾಣಕ್ಯ ನಮ್ಮ ರಾಷ್ಟ್ರದಲ್ಲಿ ಇದ್ದ ಅನ್ನೋದು ಬಹುದೊಡ್ಡ ಹೆಮ್ಮೆಯ ವಿಷಯ. ನಿಜಕ್ಕೂ ಇಂದಿನ ಈ ನೆನಪಿನಗಳ ಕಾರ್ಯಕ್ರಮ ತಮಗೆಲ್ಲ ತುಂಬ ಮೆಚ್ಚುಗೆ ಆಗಿದೆ ಅಂತ ಭಾವಿಸ್ತೀನಿ. ಇಂಥ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸೋದ್ರ ಮೂಲಕ ನಾವೆಲ್ಲ ಮತ್ತೆ ನಮ್ಮಲ್ಲಿ ಒಂದು ನವ ಚೈತನ್ಯವನ್ನು ಹುಟ್ಟು ಹಾಕಿಕೊಂಡು ನಾವು ಮುಟ್ಟಬೇಕಾದ ಗುರಿಗಳಿಗೆ ಯಾವುದೇ ಸಣ್ಣ ಪುಟ್ಟ ನೆಪಗಳನ್ನು ಒಡ್ಡಲಾರದೆ ಅದನ್ನು ಛಲವಾಗಿ ಸ್ವೀಕರಿಸಿ ಹೇಗೆ ಅದನ್ನು ಮುಟ್ಟಬೇಕು ಅನ್ನೋದ್ರ ಕಡೆ ಲಕ್ಷ್ಯ ಕೊಡೋಣ. ಇದೇ ಉದ್ದೇಶದಿಂದ ಇಂತಹ ಆದರ್ಶಯುಕ್ತ ವ್ಯಕ್ತಿಗಳ ಬಗ್ಗೆ ನಾವು ನೆನಪಿನಂಗಳದಲ್ಲಿ ಮಾತಾಡ್ತಾ ಇರೋದು. ಸರಿ, ಹಾಗಾದರೆ ಇಂದಿನ ನೆನಪಿನಂಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಹಾನ್ ಚೇತನನೊಂದಿಗೆ ಭೇಟಿಯಾಗ್ತೇನೆ. ನಮಸ್ಕಾರಗಳು.